हरिः ओम् श्रीगुरुभ्यो नमः. अभ्रमं वङ्गरहितम् अजरं निम्नं सदा आनन्दभीतमतुलं भजे तापत्रयापहं नित्यासिद्धान्तविध्वंसशिखरः एकीचाकटनिभासां नवसंवरे अर्थिकल्पकल्पयं प्रत्यतिकेसरे व्यासरिष्टगुरुभूयादश्चिः तपो विद्यावरित्यादि सत्सुमगाकरानं वाजरादगुरुणं देहगीवराश्रयान् पूज्य राघवेन्द्राय श्रीधर्मकाय च भरताङ्कपुरुक्षाय नवतां कामधेनवे दुर्वायुधान्तवे वैष्णवेन्द्रीवरेन्द्रवे श्रीराघवेन्द्रगुरेण मोचन्त्यालवे అజ్ఞానతిమిరఛేదం విసంపత్ప్రదాయకం విజ్ఞానమిమం శాంతం విజయాక్షయగురుం భజే. ఆపాదమణి పర్యంతం గురునామాప్తం స్మరేత్ జన విజ్ఞాన ప్రశ్నించి సిద్ధిసం నమోదకాః. హరి ఓం శ్రీ గురుభ్యో నమః. నావు శ్రీ విజయదాసరు మాడినంతహ సుళాదిగలను నోడ్తా బందిద్దీవి. అల్లి ధ్యానోపాసన అవరు అదర మేలే మాడిరువంతహ కీతే నోడ్తా బందు లాస్ట్ క్లాస్నల్లి ఇదన్ను నోడిద్దీవి. ಪಾಪವೆಂಬ ರಾಶಿಯ ಪಾರವಾಗೆನ್ನ ಕೋಪವ ಪುಟ್ಟಿಸಿ ತಾಪದ ಬಲದಿಂದ ಲೇಪಿಸಿಕೊಂಡು ಪ್ರತಾಪ ಪಡಿಸಿದೆ. ನಾ ಹೋಗುವುದತ್ತ ಶ್ರೀಪತಿ ಲಾಲಿಸು ಅಪಾರ ಕರ್ಮದಲ್ಲಿ ಪೂಜೆ ಮಾಡಲು ಶ್ರೀಪದವಿಗಳು ಪ್ರಾಪುತವಾಗುವೆ. ಕಾಪುತ ಮಹನಾಮ ವಿಜಯ ವಿಠಲ ನಿನ್ನ ಆಪಾದ ಮೌಲಿಯನ್ನು ಪತಿಕರಿಸುವೆ. ಅದಾದ ಮೇಲೆ ಧ್ಯಾನವನ್ನು ಕೈಕೊಳ್ಳಲು ಜ್ಞಾನವಿನ್ನು ಕುಟ್ಟುವುದು ಹೀನ ಕರ್ಮವೆಂಬ ದುಷ್ಟ ಕಾನನ ಶಾಸಿಗೆ ಕುಶಾನನಾಗಿ ಹೋಗಗಳೆದು ಮಾನ ವಿಮಾನ ಬೆಳೆಸಿ ಧ್ಯಾನ ಧ್ಯಾನ ಧ್ಯಾನವನ್ನು ದಿನ ದಿನ ಕಡಿತವಾಗಿ ಆನಂದಕ್ಕ ಆನಂದ ಏನೆಂದು ಹೇಳುವೇನೋ. ಧ್ಯಾನವಿನ ಗತಿಗೆ ಸಾಧನವನ್ನು ಕಾಣೆನಯ್ಯ. ನೀನೇ ನೀನೇ ಎಂದು ಧ್ಯಾನದಲ್ಲಿ ನಂಬಿದೇನೋ. ಧ್ಯಾನದೊಳಗೆ ಪೊಳೆವ ವಿಜಯ ವಿಠಲ ರೇಯ ದಾನಿದಯದಿಂದ ಉತ್ತಮನ ಮಾಡು ಮನ್ನಿಸುತ್ತಾ. ಇದನ್ನು ಸ್ವಲ್ಪ ನೋಡ್ತಾ ಬಂದಿದ್ದೀವಿ, ಶುರು ಮಾಡಿದ್ದೀವಿ. ಧ್ಯಾನವನ್ನು ಕೈಕೊಳ್ಳಲು ಜ್ಞಾನ ಹುಟ್ಟುವುದು ಅಂತೇಳಿ, ಧ್ಯಾನ ಮಾಡಬೇಕು, ಧ್ಯಾನದಿಂದ ಜ್ಞಾನ ಬರುತ್ತೆ ಅಂತೇಳಿ. ಧ್ಯಾನ ಮಾಡಬೇಕಂದ್ರೆ ಜ್ಞಾನ ಬೇಕು, ಜ್ಞಾನದಿಂದ ಧ್ಯಾನವೋ ಧ್ಯಾನದಿಂದ ಜ್ಞಾನವೋ ಅಂತ ಹೇಳಿದರೆ ಧ್ಯಾನಕ್ಕೆ ಬೇಕಾದ ಜ್ಞಾನ. ಆ ಜ್ಞಾನ ಅದಕ್ಕೆ ಒಂದು ಪ್ರಿರಿಕ್ವಿಸಿಟ್ ಆಗಿದೆ. ಆದರೆ ಅದೇ ಅಷ್ಟೇ ಅಲ್ಲ, ಆ ಜ್ಞಾನದಿಂದ ಮಾಡುವ ಧ್ಯಾನದಿಂದ ಇನ್ನಿಷ್ಟು ಜ್ಞಾನ ಹೆಚ್ಚಾಗಿ ಭಗವಂತನ ಜ್ಞಾನ ಅನ್ನುವುದು ಬೆಳೀತಾ ಬರಬೇಕು. ಈ ಜ್ಞಾನ ಎರಡು ವಿಧವಾದ ಜ್ಞಾನ, ಒಂದು ವೃತ್ತಿರೂಪ ಜ್ಞಾನ ಅಂಥೇಳಿ, ಇನ್ನೊಂದು ಸ್ವರೂಪಭೂತವಾದ ಜ್ಞಾನ. ಸ್ವರೂಪಭೂತವಾದ ಜ್ಞಾನ ಅದು ಒಂದೇ ರೀತಿಯಲ್ಲಿರುತ್ತೆ, ಅದರಲ್ಲಿ ಹೆಚ್ಚು ಕಡಿಮೆ ಆಗುವುದೆಂಬುದಿಲ್ಲ. ಆದರೆ ನಮಗೆ ಸಂಸಾರಾವಸ್ಥೆಯಲ್ಲಿ ಆ ಸಾಧನೆಗೆ ಉಪಯೋಗಿಸುವಂತಹದ್ದು ಅದು ವೃತ್ತಿರೂಪ ಅಂದ್ರೆ ಸಂಸಾರದಲ್ಲಿ ಬಳಕೆಗೆ ಬರುವಂತಹ ಜ್ಞಾನ. ಇದು ಸ್ವರೂಪ ಜ್ಞಾನಕ್ಕೆ ಅನುಗುಣವಾಗಿರುತ್ತೆ, ಆದರೆ ಅದು ಬೆಳೀತಾ ಹೋಗುತ್ತೆ. ಅದು ನಮಗೆ ಒಂದು ಜನ್ಮದಲ್ಲಿ ಸ್ವಲ್ಪ ಕಡಿಮೆ ಹೆಚ್ಚುಗಳು ಆಗಬಹುದು, ಅದರಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಬರಬಹುದು. ಆದರೆ ಆ ವೃತ್ತಿರೂಪ ಜ್ಞಾನ ಅನ್ನುವುದು ರುಜುಗಳ ವಿಷಯದಲ್ಲಿ ಮಾತ್ರ ಯಾವಾಗಲೂ ಕ್ರಮೇಣ ವರ್ಧಮಾನಂ ಅಂತ ಪ್ರಮಾಣ ಹೇಳ್ತಾರೆ. ಅಂದ್ರೆ ಅವರಿಗೆ ಯಾವತ್ತೂ ಕೂಡ ಕಡಿಮೆ ಆಗುವುದನ್ನೋದಿಲ್ಲ. ಆ ವೃತ್ತಿರೂಪ ಜ್ಞಾನ ಎಲ್ಲೋ ಶುರು ಆಗುತ್ತೆ, ಅದು ಬೆಳೀತಾ ಬಂದು ಮುಕ್ತಾವಸ್ಥೆಗೆ ಬರಲಕ್ಕೆ ಮುಂಚೆ ಇಟ್ ವಿಲ್ ಕಮ್ ವೆರಿ ಕ್ಲೋಸ್ ಟು ಸ್ವರೂಪ ಜ್ಞಾನ. ಇಮ್ಯಾಜಿನ್ ಒಂದು ಗ್ರಾಫ್, ಅಲ್ಲಿ ಮೇಲೆ ಒಂದು ಲೈನ್ ಹಾಕೊಳ್ಳ್ರಿ, ಅದು ಕಾನ್ಸ್ಟೆಂಟ್ ಲೈನ್, ಒಂದು ಸ್ಟ್ರೈಟ್ ಲೈನ್, ಪ್ಯಾರಲಲ್ ಹಾರಿಜಾಂಟಲ್ ಲೈನ್, ಅದು ಸ್ವರೂಪಭೂತವಾದ ಜ್ಞಾನ. ಅದು ಒಂದೇ ರೀತಿಯಲ್ಲಿರುತ್ತೆ. ಸಂಸಾರದಲ್ಲಿ ಕಳಗೆಲ್ಲೋ ವೃತ್ತಿರೂಪ ಜ್ಞಾನ ಶುರು ಆಗುತ್ತೆ, ರುಜುಗಳಿಗೆ ಅದು ಕ್ರಮೇಣ ವರ್ಧಮಾನ, ಅದು ಬೆಳೀತಾ 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 ಬಂದು ಅವರು ಮೋಕ್ಷಕ್ಕೆ ಹೋಗುವುದಕ್ಕೆ ಮುಂಚೆ ಸ್ವರೂಪ ಜ್ಞಾನ ಹತ್ತರ ಬಂದು ಸೇರುತ್ತೆ. ಮೋಕ್ಷಕ್ಕೆ ಹೋದ ಮೇಲೆ ಆ ಸ್ವರೂಪ ಜ್ಞಾನವೇ, ಅಂದ್ರೆ ಆ ವೃತ್ತಿರೂಪ ಜ್ಞಾನ ಹೊರಟೋಗುತ್ತೆ. ವೃತ್ತಿರೂಪ ಜ್ಞಾನ ಸಾಧನೆಗೆ ಬೇಕಾಗಿದ್ದಷ್ಟೇ. ಯಾವಾಗಾದರೆ ಮುಕ್ತರಾಗ್ತಾರೋ, ಮುಕ್ತ ಅವಸ್ಥೆಗೆ ಹೋದವರಿಗೆ, ಮುಕ್ತ ಜೀವರಿಗೆ ವೃತ್ತಿರೂಪ ಜ್ಞಾನದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ವರೂಪ ಜ್ಞಾನ ಅಭಿವ್ಯಕ್ತವಾಯ್ತು. ನಾವು ಜ್ಞಾನಾನಂದ ಅಭಿವ್ಯಕ್ತಿ, ಮೋಕ್ಷ ಅಂದ್ರೆ ಏನ್ರಿ, ಜ್ಞಾನ ಆನಂದಗಳ ಅಭಿವ್ಯಕ್ತಿ ಅಂತ ನಾವು ಬಳಸ್ತೀವಿ. ಶಬ್ದವನ್ನು ಬಳಸುವಾಗ ನಮ್ಮ ಚಿಂತನಾ ಕ್ರಮ ಏನಿರಬೇಕಂತ ಹೇಳಿದರೆ, ಮೋಕ್ಷ ಸ್ಥಿತಿಯಲ್ಲಿ ವೃತ್ತಿ ಜ್ಞಾನ ಅಂದ್ರೆ ಸಂಸಾರದಲ್ಲಿ ಉಪಯೋಗಿಸುವ ಜ್ಞಾನ ಅದರ ಅವಶ್ಯಕತೆ ಇಲ್ಲ, ಆ ಜ್ಞಾನ ಹೊರಟೋಗುತ್ತೆ. ಯಾಕಂದ್ರೆ ಸ್ವರೂಪ ಜ್ಞಾನವೇ ಅಭಿವ್ಯಕ್ತಿವಾಗೋಯ್ತು. ಆದ್ದರಿಂದ ಅದು ಆಗಬೇಕಂದ್ರೆ ಈ ಸಾಧನೆ ಎಲ್ಲ ಮಾಡಲೇಬೇಕು. ಅದಕ್ಕೆ ಯಾಕೆ ಭಗವಂತ ಸೃಷ್ಟಿ ಮಾಡಿದ, ಯಾರು ಮೋಕ್ಷಕ್ಕೆ ಹೋಗ್ಬೇಕು ಅವ್ರು ದೇವರು ಕಳಿಸ್ಬಿಡ್ಬೋದಲ್ಲ, ಒಂದೇ ಸಾರಿ ಡೈರೆಕ್ಟ್ ಆಗಿ ಕಳಿಸ್ಬೋದಲ್ವಾ. ಈ ಜಗತ್ತು ಸೃಷ್ಟಿ ಮಾಡಿ ಎಲ್ಲರನ್ನು ಸಾಧನೆ ಮಾಡು ಅಂತ ಹೇಳಿ ಯಾಕೆ ದೇವರು ಮಾಡ್ತಾ ಇದ್ದಾನೆ ಅಂತ ಕೆಲವು ಸಂದರ್ಭಗಳ ಪ್ರಶ್ನೆ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾವು ನಮ್ಮಲ್ಲಿ ಇಷ್ಟು ಲೇಯರ್ಸ್ ಎಲ್ಲ ತುಂಬಿಕೊಂಡಿದೆ, ಆ ಲೇಯರ್ಸ್ ಎಲ್ಲ ದೇವರು ಸುಮ್ಮನೆ ತೆಗೆಯೋದಿಲ್ಲ. ಅವರಿಂದ ಸಾಧನೆಯನ್ನು ಮಾಡಿಸಿ ದೇವರು, ಯಾವುದೇ ಈಗ ಒಂದು ಕಂಪನಿನಲ್ಲಿದ್ದರೆ ನೀವೇನು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಕೊಡ್ತೀನಿ ಅಂತ ಹೇಳೋದಿಲ್ಲ. ಎಲ್ಲರೂ ಅವರವರಿಗೆ ತಕ್ಕಂತೆ ಕೆಲಸ ಮಾಡಿದರೆ ಅವರವರ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡ್ತಾರೆ. ಅಂದ್ರೆ ಅದೇ ರೀತಿಯಲ್ಲಿ ಸಿಮಿಲರ್ ಆಗಿ ಭಗವಂತ ಅವರವರು ಮಾಡುವ ಭಕ್ತಿ ಅನುಗುಣವಾದ ಸಾಧನೆ. ಸದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಂ. ಸೊ ತಾರತಮ್ಯ ಅನುಸಾರವಾಗಿ ಭಕ್ತಿ ಮಾಡ್ತಾರೆ, ಭಕ್ತಿಗೆ ಅನುಸಾರವಾಗಿ ಸಾಧನೆ ಮಾಡ್ತಾರೆ, ಸಾಧನೆಗೆ ಅನುಸಾರವಾಗಿ ಫಲವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಎಲ್ಲರಿಂದಲೂ ಸಾಧನೆಯನ್ನು ಮಾಡಿಸೇ ಭಗವಂತ ಫಲ ಕೊಡ್ತಾನೆ. ಆದ್ದರಿಂದ ಸುಮ್ಮನೆ ಫಲ ಕೊಡುವುದನ್ನು ಭಗವಂತ ಮಾಡೋದಿಲ್ಲ. ಹಾಗೆ ಸಾಧನೆಯನ್ನು ಮಾಡಿಸಿ ಆ ವೃತ್ತಿ ರೂಪ ಜ್ಞಾನದಿಂದ ಅದು ಸಾಧನೆ ಮಾಡ್ತಾ ಮಾಡ್ತಾ ಬೆಳೀತಾ ಬರುತ್ತೆ. ಸೊ ಆ ವಿಧವಾಗಿ ನಾವು ಜ್ಞಾನದಿಂದ ಧ್ಯಾನ, ಆ ಧ್ಯಾನದಿಂದ ಈ ಸ್ವರೂಪ ಜ್ಞಾನಕ್ಕೆ ಅನುಗುಣವಾಗಿ ಬಂದಿರುವಂತಹ, ಯಾಕಂದ್ರೆ ಸಂಸಾರದಲ್ಲಿ ಸ್ವರೂಪ ಜ್ಞಾನದ ಕೆಲಸ ಇಲ್ಲ, ಅದಕ್ಕೆ ಅನುಗುಣವಾಗಿ ಬಂದ ಈ ವೃತ್ತಿ ರೂಪ ಜ್ಞಾನ ಅಂದ್ರೆ ಸಂಸಾರದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಉಪಯೋಗಿ ಆಗಿರುವಂತಹ ಜ್ಞಾನ, ಆ ಜ್ಞಾನ ಬೆಳೀತಾ ಬರುತ್ತೆ. ಸೊ ಜ್ಞಾನವಿನ್ನು ಹುಟ್ಟುವುದಂದ್ರೆ ಜ್ಞಾನ ಹುಟ್ಟತ್ತೆ ಅಂದ್ರೆ ಹಾಗೆ ಸ್ವರೂಪ ಜ್ಞಾನ ಏಕ ರೀತಿಯಲ್ಲಿ ಅದು ಹುಟ್ಟೋದಿಲ್ಲವಲ್ಲ. ಹೌದು, ಇದು ಸ್ವರೂಪ ಜ್ಞಾನ ಅಲ್ಲ, ಇದು ವೃತ್ತಿ ರೂಪ ಜ್ಞಾನ. ಸಂಸಾರದಲ್ಲಿ ನಮ್ಮ ಸಾಧನೆಗೆ ಉಪಯೋಗವಾದ ಅಪರೋಕ್ಷ ಜ್ಞಾನ ಬರಲಕ್ಕೂ ಮುಕ್ತಿ ಬರಲಕ್ಕೂ ಉಪಯೋಗವಾಗುವಂತಹ ಜ್ಞಾನ ಈ ವೃತ್ತಿ ರೂಪ ಜ್ಞಾನ ಅನ್ನುವುದು ಬೆಳೀತಾ ಬರುತ್ತೆ, ಹುಟ್ಟತ್ತೆ. ಅಂದ್ರೆ ಹೊಸ ಹೊಸ ಅಂಶಗಳು ಹುಟ್ಟಾ ಬರುತ್ತೆ. ಸಮ್ಮೋರ್ ಆಸ್ಪೆಕ್ಟ್ ಅದು ನಮಗೆ ಅನುಭವದಲ್ಲಿ ಇರುವಂತಹದ್ದು. ಹುಟ್ಟಿದಾಗ ನಾವು ಒಂದು ರೀತಿಯಲ್ಲಿ ಇರ್ತೀವಿ, ಬೆಳೀತಾ 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 ಜ್ಞಾನ ಬರುತ್ತೆ. ಮತ್ತು ನೆಕ್ಸ್ಟ್ ಜನ್ಮ ಬಂದಾಗ ಮತ್ತು ಜೀರೋನಲ್ಲಿ ಶುರು ಮಾಡ್ತೀವಿ ಅಂದ್ರೆ ಇಲ್ಲ, ಅದು ಹುಟ್ಟಿದಾಗ ಜೀರೋ ತರ ಇರುತ್ತೆ. ಆದರೆ ಅವರ ಪೂರ್ವ ಸಾಧನೆಗೆ ಅನುಗುಣವಾಗಿ ಅಂಚಲಂಚಲವಾಗಿ ಅಂದ್ರೆ ಅದು ಫಸ್ಟ್ ಫ್ಯೂ ಇಯರ್ಸ್ ನಲ್ಲಿ ಶಾರ್ಪ್ ಆಗಿ ಬೆಳೆದು ಹೋಗುತ್ತೆ. ಬೆಳೆದು ಅಲ್ಲಿಂದ ಮತ್ತು ಆ ಜನ್ಮಗೆ ಬೇಕಾದಂತಹ ಬೆಳವಣಿಗೆ ಬರುತ್ತೆ. ಸೊ ಹೀಗೆ ಜ್ಞಾನ ಅನ್ನುವುದು ನಾವು ಜೀರೋ ಲೆವೆಲ್ ಸ್ಟಾರ್ಟ್ ಮಾಡಿದಂತೆ ಕಾಣುತ್ತೆ ಪ್ರತಿ ಜನ್ಮದಲ್ಲಿ. ಆದರೆ ನಾವು ನೋಡ್ತೀವಿ ಪ್ರಪಂಚದಲ್ಲಿ ಕೂಡ ಎಲ್ಲರೂ ಅವರವರ ಲೆವೆಲ್ಸ್ ನಲ್ಲಿ ಇರ್ತಾರೆ, ಬೇರೆ ಬೇರೆ. ಆ ತಾರತಮ್ಯ ಅನ್ನೋದು ಕಾಣುತ್ತೆ. ಆದ್ದರಿಂದ ತಾರತಮ್ಯಾನುಸಾರವಾಗಿ ಅವರು ಜ್ಞಾನವನ್ನು ಹೇಗೆ ಅದನ್ನ ಮುಂದಿನ ಜನ್ಮದ ಸ್ಟೇಜ್ಗೆ ಬೇಗೆ ರೀಚ್ ಆಗಿಬಿಡ್ತಾರೆ, ಹಾಗೆ ಬಿಟ್ಟು ಇನ್ನೂ ಸಾಧನೆ ಮುಂದುವರಿತಾ ಹೋಗುತ್ತೆ. ಹೀಗೆ ಧ್ಯಾನವನ್ನು ಕೈಗೊಳ್ಳಲು ಜ್ಞಾನವಿನ್ನೂ ಪುಟ್ಟುವುದು. ಆ ಧ್ಯಾನದಿಂದ ನಮಗೆ ಭಗವಂತನಲ್ಲಿ ನಿಶ್ಚಯ ಬುದ್ಧಿ ಬಂದು ಜ್ಞಾನ ನಿಷ್ಠ ಬರುತ್ತೆ, ಭಗವದ್ ನಿಷ್ಠ ಬರುತ್ತೆ. ಭಗವನ್ ನಿಷ್ಠಾ ಬುದ್ಧಿಯಿಂದ ನಮ್ಮ ಜ್ಞಾನ ಇನ್ನೂ ಬೆಳೀತಾ ಬರುತ್ತೆ. ಸೊ ಈ ವಿಧವಾಗಿ ಜ್ಞಾನ ಇನ್ನೂ ಪುಟ್ಟುವುದಂದ್ರೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ. ಇನ್ನೂ ಹುಟ್ಟತ್ತೆ ಅಂದ್ರೆ ಬೇರೆ ಅಂಶಗಳು, ಬೇರೆ 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 ಜ್ಞಾನದ ಅಂಶಗಳು ಬರುತ್ತೆ. ಹೀಗೆ ಜ್ಞಾನ ಬೆಳೀತಾ ಬರುತ್ತೆ. ಬಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಹೀನ ಕರ್ಮ ಎಂಬ ದುರಿತ ಕಾರಣನ ರಾಶಿಗೆ, ಪಾಪಗಳೆನ್ನುವ ಕಾಡಿಗೆ. ನಾವು ಲಾಸ್ಟ್ ನೋಡಿದಂತೆ ಬೆಂಕಿಯ ಒಂದು ಕಣ, ಒಂದು ಕಾಡಿನಲ್ಲಿ ಕಾಡ್ಸಿಟ್ಟು ಬಂದರೆ ಒಂದು ಸ್ಪಾರ್ಕ್ ಆಫ್ ಫೈರ್, ಇದೇನ ಹೋಲ್ ಫಾರೆಸ್ಟ್. ಸೊ ಹೀಗೆ ನಮ್ಮ ಪಾಪಗಳೆನ್ನುವ ಕಾಡನ್ನೇ ಸುಟ್ಟು ಹಾಕಿ ಬಿಡುತ್ತೆ. ಏನು ಆ ಜ್ಞಾನವೆನ್ನುವ ಬೆಂಕಿ ಯಾವುದು? ಜ್ಞಾನಾಗ್ನಿ ದಗ್ಧ ಕರ್ಮಗಳು. ಸೊ ಆದ್ದರಿಂದ ಆ ಜ್ಞಾನಾಗ್ನಿ ಆ ಪಾಪ ಕರ್ಮಗಳನ್ನು ಸುಟ್ಟು ಹಾಕುತ್ತೆ. ಪೋಗಗಳೆದು ಮಾನ ಅಭಿಮಾನವೆನಿಸಿ, ಮಾನ ಅಭಿಮಾನ ಅಂದರೆ ನಾವು ಮಾನ ಅಭಿಮಾನ ಅಂದ್ರೆ ಏನು? ಅಭಿತಃ ಮಾನ ಅಂದರೆ ಭಗವಂತನಲ್ಲಿ ಗೌರವವನ್ನು ಇಡುವುದು, ಮಾನ ಅಂದರೆ ಗೌರವಿಸುವಂತ ಭಕ್ತಿಯನ್ನು ತೋರಿಸುವುದು, ಇಲ್ಲ ಮಾನ ಅಂದ್ರೆ ಪ್ರಮಾಣ ಜ್ಞಾನ. ಸೊ ಎರಡು ಮೂರು ಅರ್ಥಗಳನ್ನು ನೋಡಬಹುದು. ಮಾನ ಅಂದರೆ ಜ್ಞಾನ, ಪ್ರಮಾಣ ಯಾವ ನೀಯತೆ ಇತಿ ಮಾನ, ಯಾವುದರಿಂದ ನಾವು ಭಗವಂತ ನಡೀತೀವೋ ಅದು ಮಾನ. ಆ ಮಾನದಿಂದ ಭಗವಂತನ ಸಾಮರ್ಥ್ಯವನ್ನು ತಿಳಿದಿವಿ, ಅಭಿಮಾನ. ಸೊ ಭಗವಂತನನ್ನು ತಿಳಿಯುವುದು ಜ್ಞಾನದ ಮೂಲಕವಾಗಿ, ಪ್ರಮಾಣಗಳ ಮೂಲಕವಾಗಿ, ಶಾಸ್ತ್ರಗಳ ಮೂಲಕವಾಗಿ ಭಗವಂತನನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಮಾನಾಭಿಮಾನವೆನಿಸಿ, ಅಂತಹ ಭಗವಂತನ ಅರಿವು ಬರಬೇಕಂದರೆ ಈ ಮಾನ ಅಭಿಮಾನ ಬರಬೇಕು. ಇಲ್ಲ ಮಾನ ಅಂತ ಹೇಳಿದರೆ ಗೌರವಿಸುವುದು, ಮೊದಲು ನಾವು ಗುರುಗಳನ್ನು ಗೌರವಿಸ್ತೀವಿ, ಮಾನ ಮಾಡುವುದು. ಅದರಿಂದ ಗುರುಗಳು ನಮಗೆ ಜ್ಞಾನವನ್ನು, ಪರಿಪ್ರಶ್ನೆಯ ಸೇವೆಯ ಅಂತ ಹೇಳಿ. ಸೊ ಯಾರಾದರೆ ಜ್ಞಾನವನ್ನು ಬಯಸಿದ್ದಾರೋ ಅವರು ಗುರುಗಳ ಹತ್ರ ಹೋಗಿ ಅವರನ್ನು ಪ್ರಶ್ನೆ ಮಾಡುವುದು, ಅವರಿಂದ ಜ್ಞಾನವನ್ನು ಪಡೆಯುವುದು. ಅದು ಮಾಡಿದಾಗ ಆ ಭಗವಂತನಲ್ಲಿ ಅಭಿತಃ ಅಭಿ ಅಂತ ಹೇಳಿದ್ರೆ ಸರ್ವೋತ್ತಮನಾದ ಆ ಭಗವಂತನಲ್ಲಿ ನಮ್ಮ ಮಾನ ಭಕ್ತಿ ಹೆಚ್ಚಾಗುತ್ತೆ. ಇದರಿಂದ ಗುರು ಭಕ್ತಿ, ಅದರ ಮೂಲಕವಾಗಿ ದೈವ ಭಕ್ತಿ, ಇವೆನ್ಚುಯಲ್ ಆಗಿ ಅಲ್ಟಿಮೇಟ್ ಗೋಲ್ ಭಗವಂತನ ಮೇಲೆ ನಿಶ್ಚಯವಾದ ಸ್ಥಿರವಾದ ಬುದ್ಧಿ ಗೌರವ ಅದಿರಬೇಕು. ಆದ್ದರಿಂದ ಮಾನಾಭಿಮಾನವೆನಿಸಿ. ಧ್ಯಾನ ಧ್ಯಾನ ಧ್ಯಾನವನ್ನು ಅದು ನೋಡಿ ಧ್ಯಾನ 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 ಅಂತ ಮೂರು ಸತಿ ಹಾಕಿ ಹೇಳಿದ್ದಾರೆ. ಅಂತ ಒಂದು ರೀತಿಯಾಗಿ ನಾವು ಭಗವಂತನ ರೂಪ, ನಾವು ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಧ್ಯಾನ ಮಾಡಲಿಕ್ಕಾಗತ್ತೆ. ಆದರೆ ಜಾಗೃತ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳಲ್ಲಿಯೂ ಭಗವನ್ ನಿಯಾಮಕತ್ವವನ್ನು ನಾವು ಜಾಗೃತ ಅವಸ್ಥೆಯಲ್ಲಿ ಚಿಂತನೆ ಮಾಡಬಹುದು. ಜಾಗೃತ ಅವಸ್ಥೆಯಲ್ಲಿ ಇರುವಾಗ ವಿಶ್ವರೂಪನಾಗಿ ಪ್ರೇರಣೆ ಕೊಡ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಇರುವಾಗ ಚೈತ ಸ್ವರೂಪನಾಗಿ ಪ್ರೇರಣೆ ಕೊಡ್ತಾನೆ, ಅದೇ ವಿಧವಾಗಿ ಸುಷುಪ್ತಿ ಅವಸ್ಥೆಯಲ್ಲಿ ಇರುವಾಗ ಪ್ರಾಜ್ಞಾರೂಪಕನಾಗಿ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಹೀಗೆ ವಿಶ್ವ ತೇಜ ಪ್ರಾಜ್ಞಾ ಮೂರು ವಿಧವಾದ ಭಗವದ್ ರೂಪಗಳ ಚಿಂತನೆಯನ್ನು ನಾವು ಜಾಗೃತ ಅವಸ್ಥೆಯಲ್ಲೇ ಮಾಡ್ತೀವಿ. ಮಾಡಿ ದಿನ ದಿನ ಕಡಿಕವಾಗಿ ದಿನ ದಿನದೂ ನಾವು ನಮ್ಮ ಸಾಧನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ನಾವು ಭಗವಂತನನ್ನು ಇನ್ನೂ ಇನ್ನೂ ಚಿಂತನೆ ಮಾಡ್ತಾ ಹೋಗ್ತೀವಿ. ಹೀಗೆ ಆದರೆ ಏನಾಗುತ್ತೆ, ಆನಂದ ಕಾನಂದ ಏನೆಂದು ಹೇಳುವೇನು ಕೇಳುವೇನು. ಸೊ ಆನಂದಕ್ಕೆ ಆನಂದ ಏನೆಂದು ಹೇಳುವುದು, ಏನೆಂದು ಕೇಳುವುದು. ಕೇಳುವುದು ಅನ್ನುವುದು ಹಳೆಗನ್ನಡ, ಅದೇ ಹೇಳುವುದು. ಕೇಳುವುದು ಅಂದು ಹೇಳುವುದಂದು ಒಂದೇ ಅರ್ಥ. ಸೊ ಈ ವಿಧವಾಗಿ ಆನಂದಕ್ಕೆ ಆನಂದ, ಆನಂದಕ್ಕೆ ಆನಂದ ಅಂತ ಹೇಳಿದರೆ ಇಹಲೋಕದ ಆನಂದ, ಪರಲೋಕದ ಆನಂದ. ಇಹಲೋಕದ ಆನಂದ ನಮಗೆ ಇಲ್ಲಿ ಸಾಧನೆ ಮಾಡಬೇಕಂದ್ರೆ, ಇಲ್ಲೆಲ್ಲ ದುಃಖಗಳಿದ್ದರೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಇಹಲೋಕದ ಆನಂದ ಸಾಧನೆಗೆ ಅಂದ್ರೆ ಅದಕ್ಕೂ ಉಪಯೋಗವಾಗಬೇಕು. ಆದ್ದರಿಂದ ಇಹಲೋಕದ ಆನಂದವೇ ಅಷ್ಟೇ ಸಾಕು ಅಂತಿರಬಾರದು. ಇಹಲೋಕದ ಆನಂದ ಅನ್ನುವುದು ನಮಗೆ ಮನಸ್ಸನ್ನು ನೆಮ್ಮದಿ ಕೊಡುತ್ತೆ. ಆ ನೆಮ್ಮದಿಯಿಂದ ಪರಲೋಕಕ್ಕೆ ಬೇಕಾದ ಸಾಧನೆಯನ್ನು ಮಾಡಿದ್ರೆ ಆ ಪರಲೋಕದ ಮೋಕ್ಷಾನಂದವೂ ನಮಗೆ ಸಿಗುತ್ತೆ. ಈ ವಿಧವಾಗಿ ಆನಂದಕ್ಕೆ ಆನಂದ, ಈ ಆನಂದಕ್ಕೆ ಅಂದ್ರೆ ಇಹಲೋಕದ ಆನಂದಕ್ಕೆ ನಾವು ಮಾಡುವಂತಹ ಸಾಧನೆ ಅಂದ್ರೆ ಇಹಲೋಕದ ಆನಂದ ಇರುವುದರಿಂದ ಮನಸ್ಸಿಗೆ ನೆಮ್ಮದಿಯಾಗಿ ಇನ್ನು ಸಾಧನೆ ಮಾಡಿದರೆ ಆ ಆನಂದಕ್ಕೆ ಬರುವ ಎರಡನೇ ಆನಂದ ಅದು ಉತ್ಕೃಷ್ಟವಾದಂತಹ ಶ್ರೇಷ್ಠವಾದಂತಹ ಶಾಶ್ವತವಾದಂತಹ ಆನಂದ. ಮೊದಲನೇ ಆನಂದ ದುಃಖಮಿಶ್ರಿತವಾದ ಆನಂದ. ಆ ಆನಂದದಿಂದ ನಮಗೆ ತಾತ್ಕಾಲಿಕ ಪ್ರಯೋಜನವೇ, ಟೆಂಪರರಿ ಬೆನಿಫಿಟ್. ಆದರೆ ಆ ಎರಡನೇ ಆನಂದ ಅದು ಶಾಶ್ವತವಾದ ಆನಂದ. ಸೊ ಅದಕ್ಕೆ ಈ ತಾತ್ಕಾಲಿಕ ಶಾಶ್ವತ ಆನಂದವನ್ನು ಪಡೆಯಬೇಕು. ಸೊ ಆನಂದಕ್ಕೆ ಆನಂದ ಏನೆಂದು ಕೇಳುವೇನು, ಏನಂತ ಹೇಳಬೇಕು. ಇನ್ನು ಹೇಳಕ್ಕೆ ಸಾಧ್ಯವಿಲ್ಲದಂತಹ ಇರುವಂತಹದ್ದು ಅಂದರೆ ಆ ಆನಂದವನ್ನು ಪ್ರದಾನ ಮಾಡುವ ಇಲ್ಲ. ಆನಂದಕ್ಕೆ ಆನಂದ ಅಂದ್ರೆ ನಮ್ಮದೆಲ್ಲ ಲಿಮಿಟೆಡ್ ಆನಂದ, ಭಗವಂತನದು ಪೂರ್ಣ ಆನಂದ. ಈ ಆನಂದಕ್ಕೆ ಅಂದ್ರೆ ಪ್ರತಿಬಿಂಬನಾದ ಲಿಮಿಟೆಡ್ ಆನಂದ ಇರುವಂತಹ ಈ ಜೀವನಿಗೆ ಆನಂದ ಪೂರ್ಣಾನಾದ ಪರಮಾತ್ಮ ಬಿಂಬರೂಪನಾಗಿದ್ದಾನೆ. ಅಂತಹ ಪರಮಾತ್ಮ ಬಿಂಬರೂಪನಾಗಿ ಅವನು ನಮ್ಮಿಂದ ಮಾಡಿಸುವ ಸಾಧನೆಯನ್ನು ಏನೆಂದು ಕೇಳುವೆನೋ, ಅವನ ಮಹಿಮೆಯನ್ನು ಏನಂತ ಹೇಳಕ್ಕಾಗುತ್ತೆ. ಆನಂದಕ್ಕೆ ಆನಂದನಾದವನು ಅಂದ್ರೆ ಮೊದಲನೇ ಆನಂದದಿಂದ ಜೀವ ಆ ಜೀವವನ್ನು ನಿಯಮನ ಮಾಡುವಂತಹ ಎರಡನೇ ಆನಂದ ಶಬ್ದ ಪರಮಾತ್ಮನನ್ನು ಕೇಳುವಂತಹದ್ದು ಪೂರ್ಣಾನಂದನಾದವನು. ಅವನ ಮಹಿಮೆ ಏನಂತ ಕೇಳುವೆನೋ, ಏನಂತ ಹೇಳುವುದು ಭಗವಂತನ ಮಹಿಮೆ. ಅವನು ಮಹಾಮಹಿಮ ಉಪಯುತನಾಗಿದ್ದಾನೆ ಅಂತ ಚಿಂತನೆಯನ್ನು ಮಾಡುವುದು. ಈ ವಿಧವಾಗಿ ಧ್ಯಾನವಿನ ಗತಿಗೆ ಸಾಧನವನ್ನು ಕಾಣೆನಯ್ಯ. ಈ ಧ್ಯಾನ ಇಲ್ಲದೇ ಇದ್ದರೆ ಸಾಧನೆಯನ್ನು ನಾವು ಕಾಣೋದಿಲ್ಲ. ಅಂದ್ರೆ ಭಗವಂತನನ್ನು ನಾವು ಉಳಿಸ್ಕೋಬೇಕಂದರೆ ಈ ಧ್ಯಾನ ಅನ್ನೋದು ಮುಖ್ಯವಾದ ಸಾಧನೆಯಾಗಿದೆ. ಸೊ ಆದ್ದರಿಂದ ಹೇಳ್ತಾ ಇದ್ದಾರೆ ಬೇರೆ ಸಾಧನೆ ಅಂದ್ರೆ ಇದಕ್ಕಿಂತ ಶ್ರೇಷ್ಠವಾದ ಸಾಧನೆ ಇಲ್ಲ. ಅಂದ್ರೆ ಬೇರೆ ಏನು ಮಾಡೋದಿಲ್ಲ ಅಂತಲ್ಲ, ಎಲ್ಲವೂ ಈ ಧ್ಯಾನದಲ್ಲಿ ಕೊನೆಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಣೆನಯ್ಯ ನೀನೇ ನೀನೇ ಎಂದು ಧ್ಯಾನದಲ್ಲಿ ನಂಬಿದೇನು. ಭಗವಂತ ನೀನೇ ಗತಿ, ಬೇರೆ ಯಾರಿಲ್ಲ. ಅನ್ಯಥಾ ಶರಣಾಸಿ ತ್ವಮೇವ ಶರಣಂ ಮಮ. ಈ ವಿಧವಾಗಿ ಭಗವಂತ ನೀನೇ ನೀನೇ ಎಂದು ಧ್ಯಾನದಲ್ಲಿ ನಂಬಿದೇನು, ಇದು ನಾನು ಸ್ಥಿರವಾಗಿ ನಂಬಿದ್ದೀನಿ. ಇದನ್ನೇ ಕ್ಷಮ ಭಗವನ್ನಿಷ್ಠತಾ ಬುದ್ಧಿ ನನಗೆ ನೀನು ಅನುಗ್ರಹ ಮಾಡುವಂತ ಭಗವಂತನನ್ನು ನಿತ್ಯ ಪ್ರಾರ್ಥನೆ ಮಾಡುವುದು. ಈ ವಿಧವಾಗಿ ಧ್ಯಾನದೊಳಗೆ ಪೊಳೆವ ವಿಜಯ ವಿಠಲರೇ, ಧ್ಯಾನದೊಳಗೆ ಪೊಳೆವ ವಿಜಯ ವಿಠಲ ಅಂದ್ರೆ ಅಪರೋಕ್ಷ ಜ್ಞಾನದಲ್ಲಿ ನಮಗೆ ಭಗವಂತ ಪೊಳಿತಾನೆ. ಅಪರೋಕ್ಷ ಜ್ಞಾನ ಬರಬೇಕಂದ್ರೆ ಧ್ಯಾನ ಅತ್ಯಂತ ಅವಶ್ಯಕ. ಆ ಭಗವಂತ ಯಾವಾಗ ನಮ್ಮನ್ನು ಅನುಗ್ರಹ ಮಾಡಿದ್ದಾನೆ ಅಂತ ಗೊತ್ತಾಗತ್ತೆ, ಅಪರೋಕ್ಷ ಸಿದ್ಧಿ ಆದಾಗ. ಅಪರೋಕ್ಷ ಸಿದ್ಧಿ ಜ್ಞಾನದಲ್ಲಿಯೇ ಆಗುತ್ತೆ. ಯಾವಾಗ ಭಗವಂತ ಏನ ನಡೀತಾ ಇರುವಾಗ ಅಪರೋಕ್ಷ ಆಯಿತು, ಯಾರಿಗೊಬ್ಬರು ನಡೀತಾ ಇರುವಾಗ ಅಪರೋಕ್ಷ ಆಗತ್ತೆ ಅಂದ್ರೆ ಇಲ್ಲ. ಅಪರೋಕ್ಷ ಯಾವಾಗ ಅಪರೋಕ್ಷವಾಗತ್ತೆ ಅಂತ ಹೇಳಿದರೆ ಧ್ಯಾನದಲ್ಲಿಯೇ ಆಗುತ್ತೆ. ಧ್ಯಾನ ಸ್ಥಿತಿಯಲ್ಲಿರುವಾಗ ಮಾತ್ರವೇ ಅಪರೋಕ್ಷ ಸಿದ್ಧಿ. ಸೊ ಅಪರೋಕ್ಷ ಸಿದ್ಧಿ ಆಗಬೇಕಂದರೆ ಅದಕ್ಕೆ ಧ್ಯಾನ ಉಪಾಸನೆ ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ಹೋದ್ರೆ ಅನೇಕ ಜನ್ಮನಾಮನಂತೆ ಅಂತೇಳಿ, ಸೊ ಅನೇಕ ಜನ್ಮಗಳಾದ ಮೇಲೆ ನಮಗೆ ಭಗವಂತ ಆವಾಗ ನಮ್ಮನ್ನು ಒಲಿತಾನೆ ಅಂತೇಳಿ. ಸೊ ಈ ವಿಧವಾಗಿ ಧ್ಯಾನದೊಳಗೆ ಪಡೆಯುವ ವಿಜಯ ವಿಠಲ ರೇಯ, ವಿಜಯ ವಿಠಲ ಭಗವಂತನನ್ನು ಹೇಳ್ತಾ ಇಲ್ಲಿ ರೇಯ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ರೇಯ ಅಂದ್ರೆ ರಾಜ ಅಂತ ಅರ್ಥ. ರೇ ಛಲ ರೇಯ ರಾಜ, ಅವನು ಎಲ್ಲರಿಗೂ ರಾಜ, ನಿಯಾಮಕ, ಸರ್ವ ನಿಯಾಮಕ ಅನ್ನುವ ಅರ್ಥ. ಸೊ ವಿಜಯ ವಿಠಲ ರೇಯ, ಸರ್ವ ನಿಯಾಮಕನಾದಂತಹ ವಿಜಯ ವಿಠಲರು ಪರಮಾತ್ಮನೇ. ದಾನಿ ದಯದಿಂದ ಉತ್ತಮನ ಮಾಡು ಮನ್ನಿಸುತ್ತ. ದಾನಿ ಅಂತ ಪ್ರಯೋಗ ಮಾಡಿ, ದಾನಿ ಅಂದ್ರೆ ದಾನ ಮಾಡುವವನು. ದಾನಿ, ನೀನು ದಾನಿ, ನಾನು ಯಾವಾಗಲೂ ಬೇಡುವವನೇ. ನನಗೆ ಯಾವುದು ಇಲ್ಲ, ಐ ಆಮ್ ನಾಟ್ ಒನ್ ಆಫ್ ಎನಿಥಿಂಗ್. ನನಗೆ ಯಾವುದು ಇಲ್ಲ, ನನಗೆ ಸಿಗಬೇಕಾಗಿದ್ದ ಆನಂದವು ನನ್ನ ವಶದಲ್ಲಿ ಇಲ್ಲ, ಅದು ನಿನ್ನ ವಶದಲ್ಲಿ, ಎಲ್ಲವೂ ನಿನ್ನ ವಶದಲ್ಲಿ ಇದೆ. ನೀನೇ ಸರ್ವ ನಿಯಾಮಕ, ನಿನ್ನ ಅನುಗ್ರಹವೇ ಎಲ್ಲದಕ್ಕೂ ಬೇಕು. ನೀನು ದಾನ ಮಾಡುವನು, ನಿನ್ನ ಅನುಗ್ರಹದ ದಾನ ಎಲ್ಲದಕ್ಕಿಂತ ಮೇಲೆ ಶ್ರೇಷ್ಠ. ನಮಗೆ ಬೇಕಾದ ದಾನ ಯಾವುದಂದ್ರೆ ಭಗವಂತನ ಅನುಗ್ರಹ. ಆದ್ದರಿಂದ ಆ ಅನುಗ್ರಹವನ್ನು ನನಗೆ ಕೊಡಪ್ಪ ಅಂತ. ಆ ದಾನಿ ಇಲ್ಲ, ಜ್ಞಾನವನ್ನು ಕೊಡು, ಮೋಕ್ಷವನ್ನು ಕೊಡು, ಎಲ್ಲ ನೀನೇ ದಾನಿ, ಎಲ್ಲ ವಿಧವಾಗಿ ನೀನೇ ದಾನಿ. ನಾನು ದಾನವನ್ನು ಸ್ವೀಕಾರ ಮಾಡುವವನು, ನಾನು ಸತ್ಪಾತ್ರನ ಇಲ್ಲವ ಅನ್ನೋದು ನಿನ್ನ ಭಕ್ತಿ ಇರುವುದರಿಂದ ನಾನು ಸತ್ಪಾತ್ರನ. ಅಂದ್ರೆ ನಿನ್ನ ದಾನಕ್ಕೆ ಯೋಗ್ಯನಾದವನು ಅಂತ ಅನಿಸ್ಬೇಕಂದ್ರೆ ಅದು ನಿನ್ನ ಅನುಗ್ರಹವೇ. ಆದ್ದರಿಂದ ನೀನು ದಾನಿ, ದಾನ ಮಾಡುವವನು, ದಯದಿಂದ ಉತ್ತಮನ ಮಾಡು ಮನ್ನಿಸುತ್ತ. ನನ್ನ ಉತ್ತಮನ ಮಾಡು, ಉತ್ತಮನ ಮಾಡೋದಂದ್ರೆ ಏನು, ಎಲ್ಲರಿಗಿಂತ ದೊಡ್ಡವನ್ನಾಗಿ ಮಾಡು ಅಂತ ಅರ್ಥ ಅಲ್ಲ. ನನ್ನನ್ನು ಉತ್ತಮನ ಮಾಡೋದಂತ ಹೇಳಿದ್ರೆ ಶ್ರೇಷ್ಠ, ನೋ ದ ಗ್ರೇಟೆಸ್ಟ್. ಗ್ರೇಟೆಸ್ಟ್ ಅಂದ್ರೆ ಏನು, ನಮ್ಮ ಎಲ್ಲ ಸ್ಥಿತಿಗಳು, ನಮ್ಮ ಪೂರ್ವ ಸ್ಥಿತಿಗಳು ಅನೇಕವಿದೆ, ಪರಿಸ್ಥಿತಿಗಳಿದೆ, ಎಲ್ಲ ಸ್ಥಿತಿಗಳಲ್ಲಿ ಉತ್ತಮವಾದ ಸ್ಥಿತಿ ಅಂದರೆ ಮೋಕ್ಷ ಸ್ಥಿತಿ. ನನ್ನ ಉತ್ತಮನ ಮಾಡು ಅಂತ ಹೇಳಿದರೆ ನನ್ನ ಎಲ್ಲ ಸ್ಥಿತಿಗಳಲ್ಲಿ ಶ್ರೇಷ್ಠವಾದ ಸ್ಥಿತಿ ಮೋಕ್ಷ ಸ್ಥಿತಿ. ಆ ಮೋಕ್ಷ ಸ್ಥಿತಿ ನನಗೆ ಬರುವಂತೆ ಮಾಡು, ನನ್ನ ಉತ್ತಮನ ಮಾಡು ಅಂತ ಹೇಳಿದರೆ ಎಲ್ಲರಿಗಿಂತ ದೊಡ್ಡವನನ್ನು ಮಾಡಂತಲ್ಲ, ನನ್ನದಲ್ಲಿಯೇ ನನ್ನ ಅನೇಕ ಸ್ಥಿತಿಗಳಲ್ಲಿ ದೊಡ್ಡವನನ್ನಾಗಿ ಮಾಡು. ಅಂದ್ರೆ ಉತ್ತಮ ಸ್ಥಿತಿ ಯಾವುದು ಅದನ್ನು ನನಗೆ ಅನುಗ್ರಹ ಮಾಡು. ಅಂದ್ರೆ ಮೋಕ್ಷ ಪ್ರದಾಯಕನಾಗು, ಮೋಕ್ಷವನ್ನು ಕೊಡು ಅಂತ ಬೇಡುವುದು. ಉತ್ತಮನ ಮಾಡು ಅಂದ್ರೆ ಮೋಕ್ಷ ಅನುಗ್ರಹ ಮಾಡು, ಮನ್ನಿಸುತ್ತ ಅಂದ್ರೆ ನನ್ನನ್ನು ಅನುಗ್ರಹ ಮನ್ನಿಸುವುದು ಅಂದ್ರೆ ಭಗವಂತ ನಮ್ಮನ್ನು ಮನ್ನಿಸುವುದು ಏನು, ಅನುಗ್ರಹ ಮಾಡುವುದು. ಮನ್ನಿಸುತ್ತ ಅನುಗ್ರಹವನ್ನು ಮಾಡುತ್ತಾ ಉತ್ತಮನ ಮಾಡು, ಮೋಕ್ಷವನ್ನು ನನಗೆ ದಯಪಾಲಿಸು ಅಂತ ಭಗವಂತನನ್ನು ಬೀಳ್ಕೊಳ್ತಾ ಇದ್ದಾರೆ. ಇದಾದ ಮೇಲೆ ಜತೆ ಜತೆಯಲ್ಲಿ ಈ ವಿಧವಾಗಿ ಹೇಳ್ತಾ, ಸ್ಥೂಲ ಸೂಕ್ಷ್ಮ ಧ್ಯಾನವ ಭೇದವೆನ್ನಿಸೋದು ನೀಲವಣ್ಣ ವಿಜಯ ವಿಠಲ ಪ್ರಾಕೃತ ರಹಿತ. ಪ್ರಾಕೃತ ರಹಿತನಾದ ನೀಲವರ್ಣ ವಿಜಯ ವಿಠಲ ನೋಡ್ರಿ, ಇಲ್ಲಿ ನೀಲ ಅಂತ ಹೇಳಿದ್ರೆ ಅದು ಪ್ರಾಕೃತವನ್ನು ಹೇಳುತ್ತೆ, ನೀಲವರ್ಣ ಅಂತ ಹೇಳಿದ್ರೆ ಪ್ರಾಕೃತವನ್ನು ಹೇಳುತ್ತೆ. ಪ್ರಾಕೃತ ರಹಿತ ಅಂತ ಹೇಳಿದೆ ನೀಲವರ್ಣ ವಿಜಯ ವಿಠಲ ಪ್ರಾಕೃತ ರಹಿತ. ಇದು ಹೇಗೆಂದ್ರೆ ಭಗವಂತ ಪ್ರತಿಯೊಂದು ಗುಣದಲ್ಲಿ ಕೂಡ ಯಾವುದೇ ತಗೊಳ್ಳಿ, ನೀಲವರ್ಣ ಆಗಲಿ, ಸುಂದರ ಅಂತ ಹೇಳಿ, ಎಲ್ಲ ಶಬ್ದಗಳನ್ನು, ಪ್ರಾಕೃತ ಶಬ್ದಗಳನ್ನು ಯಾವುದೇ ಯಾವುದನ್ನು ನಾವು ನೋಡ್ತೀವೋ ಕೇಳ್ತೀವೋ ಅದೆಲ್ಲದಕ್ಕೂ ಇನ್ನೊಂದು ಮುಖ ಇದೆ. ಪ್ರತಿ ಒಂದಕ್ಕೂ ನೀಲವರ್ಣ ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಕೃತ ದೊಡ್ಡವನಾಗಿದ್ದಾನೆ, ಅದರಲ್ಲಿಯೂ ಪ್ರಾಕೃತ ಅಪ್ರಾಕೃತ ಅಂದ್ರೆ ಪ್ರಾಕೃತವಾದ ನೀಲಬಣ್ಣವೂ ಇದೆ, ಅಪ್ರಾಕೃತವಾದ ನೀಲಬಣ್ಣವೂ ಇದೆ. ಅದು ಹೇಗೆ ರೀ, ನೀಲಬಣ್ಣ ಪ್ರಾಕೃತ ಅಂದ್ರೆ ಪ್ರಕೃತಿ ಸಂಬಂಧವಾದದ್ದು. ಆ ಪ್ರಾಕೃತವಾದ ನೀಲಬಣ್ಣಕ್ಕೂ ಅಪ್ರಾಕೃತವಾದ ನೀಲಬಣ್ಣಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಪ್ರಾಕೃತವಾದ ನೀಲಬಣ್ಣ ಪ್ರಕೃತಿಯಿಂದ ನಿರ್ಮಿತವಾದ ನೀಲಬಣ್ಣ, ಅದಕ್ಕೆ ನಾಶವಿದೆ. ಯಾವುದ್ಯಾವುದು ಪ್ರಕೃತಿಯಿಂದ ಬಂತೋ ಅವೆಲ್ಲವಕ್ಕೂ ನಾಶ ಇದೆ. ಸೊ ಈ ನೀಲಬಣ್ಣ ಇಮ್ಯಾಜಿನ್, ಒಂದು ಬ್ಲೂ ಕಲರ್ ಒಂದು ಪೇಂಟ್ ಮಾಡ್ತೀವಿ, ಯಾವುದೋ ಬ್ಲೂ ಪೇಂಟ್ ಇದೆ, ಆ ಬ್ಲೂ ಪೇಂಟ್ ಕೂಡ ಏನೋ ಕೆಮಿಕಲ್ ರಿಯಾಕ್ಷನ್ಸ್ ಬಂದರೆ ಆ ಬ್ಲೂನೇ ಫೋಟೋಗತ್ತೆ. ಸೊ ಯಾವ ಪ್ರಾಕೃತ ವಸ್ತು ತಗೊಂಡ್ರು ಬ್ಯೂಟಿಫುಲ್ ಆಗಿರುತ್ತೆ, ಅದಕ್ಕೆ ಏನೋ ಸ್ವಲ್ಪ ವೇರಿಯೇಷನ್ಸ್ ಬಂದ್ರೆ ಅದು ಇಟ್ ಕ್ಯಾನ್ ಬಿಕಮ್ ಆಗ್ಲಿ, ಇಲ್ಲ ಬಹಳ ಫ್ರಾಗ್ರೆನ್ಸ್ ತುಂಬಾ ಘಮ 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 ಇರುತ್ತೆ, ಬಟ್ ಸಮ್ ರಿಯಾಕ್ಷನ್ಸ್, ಫಿಸಿಕಲ್ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆದ್ರೆ ಅದು ಬದಲಾವಣೆ ಆಗಿಬಿಡುತ್ತೆ. ಯಾವ ರುಚಿ ರುಚಿಯಾಗಿರುತ್ತೆ, ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಇಟ್ ಕ್ಯಾನ್ ಸ್ಟಿಂಕ್ ಬ್ಯಾಡ್, ಅದು ಮಹಾ ಕಷ್ಟವಾಗಿರಬಹುದು. ಆದ್ದರಿಂದ ಪ್ರಕೃತಿಯಲ್ಲಿರುವ ಪ್ರತಿ ಒಂದು ವಸ್ತು ಯಾವ ಪ್ರಾಕೃತ ಗುಣವನ್ನು ನಾವು ಹೇಳ್ತೀವೋ ಅವೆಲ್ಲವೂ ಕೂಡ ನಾಶ ಹೊಂದುತ್ತೆ, ಅದಕ್ಕೆ ಒಂದು ನಾಶ ಇದೆ. ಇಟ್ ಕ್ಯಾನ್ ಗೆಟ್ ಡಿಸ್ಟ್ರಾಯ್ಡ್ ಅಟ್ ಸಮ್ ಪಾಯಿಂಟ್. ಭಗವಂತನಲ್ಲಿರುವ ನೀಲವರ್ಣ ಪ್ರಕೃತಿ ನಿರ್ಮಿತವಾದದ್ದಲ್ಲ, ಅಪ್ರಾಕೃತ ನೀಲ ಅಂತ ಹೇಳಿದರೆ ಆ ನೀಲಬಣ್ಣ ಪ್ರಕೃತಿಯಿಂದ ಬಂದ ನೀಲಬಣ್ಣ ಅಲ್ಲ. ಅದು ಹೇಗೆ ನಾವು, ಅಫ್ಕೋರ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಾಂಪ್ರಿಹೆಂಡ್, ನಮಗೆ ಆಲೋಚನೆಗೆ ಎಡಗುವುದಲ್ಲ. ಆದರೆ ಈಗ ಚಿಂತನೆ ಮಾಡಿ, ಆ ನೀಲಬಣ್ಣ ಪ್ರಕೃತಿಯಿಂದ ನಿರ್ಮಿತವಲ್ಲ, ಆದ್ದರಿಂದ ಕೆಮಿಕಲ್ ರಿಯಾಕ್ಷನ್, ಫಿಸಿಕಲ್ ರಿಯಾಕ್ಷನ್ಸ್ ಎಂಬುದು ಯಾವುದೂ ಇಲ್ಲ ಅದಕ್ಕೆ, ಅದು ಶಾಶ್ವತ. ಏಕರೀತಿಯಲ್ಲಿ ಅದರಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇಲ್ಲವೇ ಇಲ್ಲ, ಏಕರೀತಿಯಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ, ಫ್ರಮ್ ಬಿಗಿನಿಂಗ್ಲೆಸ್ ಟೈಮ್ ಟು ಎಂಡ್ಲೆಸ್ ಟೈಮ್, ಯಾವಾಗಲೂ ಶಾಶ್ವತವಾಗಿರುವಂತಹ ನಿಲವಣ, ಬಿಕಾಸ್ ಇಟ್ಸ್ ನಾಟ್ ಮೇಡ್ ಆಫ್ ಪ್ರಕೃತಿ, ಅದು ಶಾಶ್ವತವಾಗಿರುವಂತಹ ನಿಲವಣ. ಸೊ ಅದು ಚಿಂತನೆಗೆ ನಮಗೆ ಸಿಗದೇ ಇದ್ದರೂ ಕೂಡ ಅದು ಪ್ರಕೃತಿಯಿಂದ ನಿರ್ಮಿತವಲ್ಲ, ಆದ್ದರಿಂದ ಶಾಶ್ವತವಾಗಿರುತ್ತೆ, ಇಷ್ಟು ಮಾತ್ರ ನಾವು ಊಹೆ ಮಾಡಬಲ್ಲವು. ದಿಸ್ ಮಚ್ ವಿ ಕ್ಯಾನ್. ಅದೇ ಎಲ್ಲದಕ್ಕೂ ಭಗವಂತ ಸೌರಭ್ಯ, ಅವನು ಘಮಘಮ ಇರ್ತಾನೆ ಅಂತ ಹೇಳಿದ್ರೆ ಅವನಲ್ಲಿರುವ ಘಮಘಮತನ ಅದು ಶಾಶ್ವತವಾಗಿರುವಂತಹದ್ದು, ಪ್ರಕೃತಿಯಿಂದ ಬಂದ ಘಮಘಮ ಅಲ್ಲ ಅದು. ಆದ್ದರಿಂದ ಅದು ಏಕರೀತಿಯಲ್ಲಿ ಫ್ರಮ್ ಬಿಗಿನಿಂಗ್ ಲೆಸ್ ಟೈಮ್ ಟು ಎಂಡ್ ಲೆಸ್ ಟೈಮ್ ಸೌಂದರ್ಯ, ಬ್ಯೂಟಿಫುಲ್ ಆಗಿದ್ದಾನೆ ಭಗವಂತ ಅಂತ ಹೇಳಿದರೆ ಅದು ಪ್ರಕೃತಿಯಿಂದ ಬಂದ ಬ್ಯೂಟಿ ಅಲ್ಲ, ಮಾಂಸಾದಿಗಳ ನಿರ್ಮಿತವಾದ ಸೌಂದರ್ಯವಲ್ಲ. ಮಾಂಸದಿಂದಾಗ ಮಾಂಸ ಬಿದ್ದು ಹೋಗುತ್ತೆ, ಸುಟ್ಟೋಗಿ ದೇಹ ಇದ್ರೆ ದೇಹ ಸುಂದರವಾಗಿದೆ, ಎಷ್ಟು ಬ್ಯೂಟಿಫುಲ್ ಎಷ್ಟು ಬ್ಯೂಟಿಫುಲ್ ಅಂತೀವಿ. ಎಷ್ಟೇ ಸುಂದರವಾದ ವಸ್ತು, ಸುಂದರವಾದ ವ್ಯಕ್ತಿ, ಸುಂದರವಾದ ಏನೇ ಇರಲಿ ಪ್ರಪಂಚದಲ್ಲಿ, ವಿ ಸಿ ದಟ್ ಇಟ್ ಲೂಸಸ್ ಇಟ್ಸ್ ಬ್ಯೂಟಿ ಸಮ್ ಪಾಯಿಂಟ್ ಆಫ್ ಟೈಮ್. ಇತಾಂತ ರಮಣೀಯಾನಿ ವಸ್ತೂನಿ ಕರುಣೋಜ್ಜಿತ ಕಾಲ ಸಂಹರತೆ ನಿತ್ಯಂ ಅಭಾವಾದಿವ ತಕ್ಷುಷಃ ಅಂತ ಒಂದು ಕಡೆ ಒಂದು ಕವಿ ಹೇಳ್ತಾನೆ. ಅತ್ಯಂತ ಸುಂದರವಾದ ವಸ್ತುಗಳನ್ನು ಕೂಡ ಎಷ್ಟೇ ಬ್ಯೂಟಿಫುಲ್ ಆಗಿರಲಿ, ಪ್ರಕೃತಿ ಸೌಂದರ್ಯ ಇರುತ್ತೆ ನೋಡ್ತೀವಿ ಆ ಕಾಡುಗಳು, ಅವುಗಳನ್ನು ಡಿಸ್ಟ್ರಾಯ್ ಆಗುದಿಲ್ಲವಲ್ಲ, ಅವು ಕೂಡ ಆಗುತ್ತೆ, ಯಾಕಂದ್ರೆ ಪ್ರಳಯ ಕಾಲ ಬಂದ್ರೆ ಎಲ್ಲ ಹೊಟ್ಟೋಗುತ್ತೆ. ಎಷ್ಟೋ ಸುಂದರವಾದ ವಸ್ತುಗಳಿದ್ದು ಕೂಡ ನಿತಾಂತ ರಮಣೀಯ ಅಂದ್ರೆ ಅತ್ಯಂತ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ರಮಣೀಯವಾದಂತಹ ಮನಸ್ಸಿಗೆ ಅಷ್ಟು ಸೌಂದರ್ಯ ಕೊಡುವಂತಹ ವಸ್ತುಗಳನ್ನು ಸಹಿತ ಕಾಲ ಸಂಹರತೆ ನಿತ್ಯಂ, ಕಾಲ ಟೈಮ್ ಡಿಸ್ಟ್ರಾಯ್ಡ್ ಅಟ್ ಆಲ್ ಟೈಮ್ಸ್, ಟೈಮ್ ಡಿಸ್ಟ್ರಾಯ್ ಅದರ ನಾಶ ಬರೋ ಹೇಗೆ ಅಂದ್ರೆ ಕಾಲ ಸಂಹರತೆ ನಿತ್ಯಂ ಅಭಾವಾದಿವ ಚಕ್ಷುಷ, ಕಾಲಕ್ಕೆ ಕಣ್ಣಿಲ್ಲ ಅಂತ ಹೇಳಿ. ದ ಟೈಮ್ ಡಸ್ ನಾಟ್ ಹ್ಯಾವ್ ಓ ಇಟ್ ಡಸಂಟ್ ಅಪ್ರಿಶಿಯೇಟ್ ಅಂದ್ರೆ ಅದು ಕವಿಯ ಹೃದಯದಲ್ಲಿ ಕಾವ್ಯ ರೂಪದಲ್ಲಿ ಹೇಳುವಂತಹ ಮಾತು. ಬಟ್ ಕಣ್ಣಿಗೆ ಜಡವಾದ ಕಾಲಕ್ಕೆ ಕಣ್ಣಿಲ್ಲ, ಆದರೆ ಭಗವಂತ ಕಾಲಾಂತರ್ಗತನಾದ ಕಾಲನಾಮಕ ಕಾಲರೂಪಿ ಪರಮಾತ್ಮನಿಗೆ ಎಲ್ಲವೂ ತಿಳಿದಿದೆ, ಎಲ್ಲವೂ ಕಾಣ್ತಾ ಇದ್ದಾನೆ. ಅದು ಅಶಾಶ್ವತವಾದದ್ದು, ಅದನ್ನು ತೆಗೆದಿಡಬೇಕು ಅನ್ನುವ ಆ ತಿಳುವಳಿಕೆ ಭಗವಂತನಿಗಿದೆ. ಆದ್ದರಿಂದ ಅವನು ಯಾವಾಗ ಯಾವಾಗ ತೆಗೆದುಬಿಡ್ತಾನೆ ಮತ್ತು ತಂದು ಹಾಕ್ತಾನೆ, ತೆಗಿತಾನೆ ಹಾಕ್ತಾನೆ, ತೆಗಿತಾನೆ ಹಾಕ್ತಾನೆ. ಸೃಷ್ಟಿಸುವುದು ಸ್ಥಿತಿ ಸಂಹಾರ, ಸೃಷ್ಟಿ ಸ್ಥಿತಿ ಸಂಹಾರ, ಈ ಸೈಕ್ಲಿಕ್ ಪ್ರಾಸೆಸ್ ಭಗವಂತ ಮಾಡ್ತಾನೇ ಇರ್ತಾನೆ. ಆದ್ದರಿಂದ ಆ ಭಗವಂತ ಮಾಡುವಂತಹ ಈ ಕಾಲ ಎಷ್ಟು ಸುಂದರವಾದದ್ದು ಕೂಡ ಅದು ಕಾಲದಲ್ಲಿ ಹೊಟ್ಟೋಗುತ್ತೆ. ಆದ್ರೆ ಭಗವಂತನಲ್ಲಿರುವ ಸೌಂದರ್ಯ ಪ್ರಕೃತಿ ನಿರ್ಮಿತವಾದ ಸೌಂದರ್ಯ ಅಲ್ಲ, ಆದ್ದರಿಂದ ನಿತ್ಯ ಸೌಂದರ್ಯ ಅವನದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಏಕರೀತಿಯಲ್ಲಿ, ಅದು ಹೆಚ್ಚು ಕಡಿಮೆ ಆಗೋದಂಬೋದಿಲ್ಲ. ಇನ್ಕ್ರೀಸ್, ಇವತ್ತು ಭಗವಂತ ಸ್ವಲ್ಪ ಜಾಸ್ತಿ ಸುಂದರ ನಿನ್ನಕ್ಕಿಂತ ಅಂತ ಹೇಳೋದು ಸಾಧ್ಯವೇ ಇಲ್ಲ. ಏಕರೀತಿಯಲ್ಲಿ ಯಾವಾಗಲೂ ಸರ್ವಸುಂದರನಾಗಿರ್ತಾನೆ ಭಗವಂತ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ಪ್ರಾಕೃತಿಕ ಅಪ್ರಾಕೃತಿಕ ಚಿಂತನೆಯನ್ನು ನಾವು ಮಾಡಬಹುದು. ಆದ್ದರಿಂದ ಭಗವಂತ ನೀಲವರ್ಣ ವಿಜಯ ವಿಠಲ ಪ್ರಾಕೃತ ರಹಿತ, ಅಂದ್ರೆ ಪ್ರಕೃತಿ ಗುಣಗಳಿಂದ ರಹಿತನ, ಅದಕ್ಕೆ ನಿರ್ಗುಣ ಅಂತ ಪ್ರಯೋಗ. ನಿರ್ಗುಣ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಯಾವ ಗುಣಗಳಿಲ್ಲದವನಂತಲ್ಲ, ಪ್ರಾಕೃತ ಗುಣಗಳಿಲ್ಲದವನಂತ ಅಷ್ಟೇ ಅರ್ಥ ಮಾಡ್ಬೇಕು. ಯಾಕಂದ್ರೆ ಯಾವ ಗುಣಗಳೇ ಅಂದ್ರೆ ಜ್ಞಾನಾನಂದಮಯ ಬ್ರಹ್ಮ ಅಂತ ಹೇಳ್ತೀವಿ, ಭಗವಂತ ಸರ್ವಗುಣ ಸಂಪೂರ್ಣ ಮತ್ತು ನಿರ್ಗುಣ, ಇದು ಹೇಗೆ ಎರಡು ಹೊಂದಾಣಿಕೆ ಹೇಗತ್ತೆ ಅಂದ್ರೆ ಸರ್ವ ಗುಣಗಳು ಕಲ್ಯಾಣ ಗುಣಗಳು ಯಾವತ್ತೂ ಇರುತ್ತೆ ಭಗವಂತನಲ್ಲಿ, ಶಾಶ್ವತವಾಗಿರುತ್ತೆ. ಪ್ರಾಕೃತಿ ಗುಣಗಳು ಯಾವತ್ತೂ ಇರೋದಿಲ್ಲ, ಅದಕ್ಕೆ ಅವನು ಏಕಕಾಲದಲ್ಲಿ ನಿರ್ಗುಣನೂ ಆಗಿದ್ದಾನೆ ಸಗುಣನೂ ಆಗಿದ್ದಾನೆ. ಅಂದ್ರೆ ಎರಡು ಬ್ರಹ್ಮಗಳಿಲ್ಲ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ ನೋಡಿ, ಹಾಗಲ್ಲ. ಭಗವಂತನಲ್ಲಿಯೇ ಸಗುಣತ್ವ ನಿರ್ಗುಣತ್ವ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಸಗುಣತ್ವ ಕಲ್ಯಾಣ ಗುಣಗಳು ಯಾವಾಗಲೂ ಎಲ್ಲವೂ ಇದೆ, ನಿರ್ಗುಣತ್ವ ಅಂದ್ರೆ ದುಷ್ಟ ಗುಣಗಳು ಕೆಟ್ಟ ಗುಣಗಳು ನಾಶವಾಗಿಲ್ಲ, ಕೆಟ್ಟದಂದ್ರೆ ನಾಶವನ್ನು ಹೊಂದುವಂತಹದ್ದು, ಕೆಟ್ಟದಂದ್ರೆ ಬ್ಯಾಡ್ ಅಂತಲ್ಲ, ನಾಶವನ್ನು ಹೊಂದುವಂತಹ ಪ್ರಕೃತ ಗುಣಗಳು ಅವನಲ್ಲಿ ಇಲ್ಲ, ಆದ್ದರಿಂದ ನಿರ್ಗುಣನಾಗಿದ್ದಾನೆ. ಹೀಗೆ ಭಗವಂತ ಅವನು ಪ್ರಕೃತ ರಹಿತನು ಅಂತ ಹೇಳಿ ಅಂತಹ ಭಗವಂತನನ್ನು ನಾವು ಹೇಗೆ ಚಿಂತನೆ ಮಾಡಬೇಕಂದ್ರೆ ಸ್ಥೂಲ ಸೂಕ್ಷ್ಮ ಧ್ಯಾನವ ಭೇದವೆನಿಸೋದು. ಇಲ್ಲಿ ಭೇದ ಅಂತ ಹೇಳಿದರೆ ರಹಸ್ಯ ಅಂತ, ಭೇದ ಅಂದ್ರೆ ಇದು ಭೇದ, ಅವನು ಭೇದ ಮಾಡ ಅಂದ್ರೆ ರಹಸ್ಯವನ್ನು ತಿಳಿದಿಲ್ಲ, ಭೇದ ತಿಳಿದಿದ್ದಾನೆ, ರಹಸ್ಯ ತಿಳಿದಿದ್ದಾನೆ ಅಂತ ಹೇಳಿ. ಭೇದವೆನಿಸೋದು ರಹಸ್ಯ, ಏನು ರಹಸ್ಯ ಅಂದ್ರೆ ಸ್ಥೂಲ ಸೂಕ್ಷ್ಮ ಭಗವಂತನ ಸ್ಥೂಲ ರೂಪ ಅಂದ್ರೆ ಒಂದು ಸ್ಥೂಲ ಅವನು ಅಪ್ರಾಕೃತ ಅಂತ ಹೇಳಿದ್ದೀವಿ, ಮತ್ತು ಸ್ಥೂಲ ಅಂದ್ರೆ ಪ್ರಾಕೃತವಾಯ್ತಲ್ವಾ, ಸೂಕ್ಷ್ಮ ಸ್ಥೂಲ ಪ್ರಾಕೃತಕ್ಕೆ ಸಂಬಂಧಪಟ್ಟದ್ದಲ್ವಾ ಅಂತ ಅಲ್ಲ. ಇಲ್ಲಿ ಸ್ಥೂಲ ಸೂಕ್ಷ್ಮವೂ ಕೂಡ ಅಪ್ರಾಕೃತವಾದ ಸ್ಥೂಲ, ಇದು ಅಪ್ರಾಕೃತವಾದ ಸ್ಥೂಲ ಸೂಕ್ಷ್ಮ ಅಂದ್ರೆ ಏನು? ಭಗವಂತನ ವಿರಾಟ್ ರೂಪ ಚಿಂತನೆ ಯಾವುದು? ವಿರಾಟ್ ರೂಪ ಚಿಂತನೆ ಅಂತ ನಾವು ನೋಡ್ತಾ ಇರ್ತೀವಿ, ಅದು ವಿಸ್ತಾರವಾಗಿ ಒಂದ್ಸಾರಿ ನೋಡೋಣ. ಬಟ್ ವಿರಾಟ್ ರೂಪ ಅಂದ್ರೆ ಭಗವಂತ ಈ ಬ್ರಹ್ಮಾಂಡವೆಲ್ಲವನ್ನೂ ಕೂಡ ತನ್ನ ಒಳಗೆ ಒಳಗೊಂಡಿಸಿರುವಂತಹ ಭಗವಂತನಲ್ಲಿ ಈ ಇಡೀ ಪ್ರಪಂಚವನ್ನು ಭಗವಂತನ ಅವಯವಗಳಾಗಿ ನೋಡುವಂತಹ, ಅಂದ್ರೆ ಭಗವಂತ ವಿರಾಟ್ ರೂಪನಾಗಿ ದೊಡ್ಡ ರೂಪವನ್ನು ತಾಳಿ ಭಗವಂತ ಇದ್ದ. ಅಂದ್ರೆ ಅದು ಭಗವಂತನ ಅನೇಕ ರೂಪಗಳಲ್ಲಿ ಇರುವಂತ ಚಿಂತನೆ. ಹಿ ಹ್ಯಾಸ್ ಟೇಕನ್ ಆಲ್ ಕೈಂಡ್ಸ್ ಆಫ್ ಫಾರ್ಮ್ಸ್, ಫ್ರಮ್ ಅನೋರಣೀಯನ ಮಹತೋ ಮಹೀಯನ ಅಂತ ಹೇಳ್ತೀವಿ. ಆ ಮಹತೋ ಮಹೀಯ ರೂಪ ವಿರಾಟ್ ರೂಪ, ಅನೋರಣೀಯ ರೂಪ ಬಿಂಬರೂಪ. ಪ್ರತಿಯೊಬ್ಬ ಜೀವ ಅನ್ನೋದು ಎಷ್ಟು ಚಿಕ್ಕವನಿರ್ತಾನಂತ ನಾವು ನೋಡ್ತೀವಿ. ಕುದುರೆ ಬಾಲದ ಕೊನೆಯ ಅದನ್ನು ನೂರು ಭಾಗ ಮಾಡಿ ಮತ್ತು ನೂರು ಭಾಗ ಮಾಡಿ ಅಂತ ದಾಸರು ದಾಸವಾಣಿಯಲ್ಲಿ ಇದನ್ನ ದಾಸರು ಹೇಳ್ತಾರೆ. ಅಂದ್ರೆ ಅದು ಕೂಡ ಸಿಂಬಾಲಿಕ್ ಅಂದ್ರೆ ಅಷ್ಟು ಚಿಕ್ಕದಂತ ಹೇಳಿ. ಮತ್ತು ಸ್ಮಾಲ್ ಅಂತ ಹೇಳಿದ್ರೆ ಅಟಾಮಿಕ್ ಸೈಜ್ ಅಂದ್ರೆ ಆಟಮ್ ಇಸ್ ಪ್ರಾಕೃತ, ಪ್ರಾಕೃತವಾದ ಯಾವ ವಸ್ತು ಇದರಲ್ಲಿ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅಷ್ಟು ಚಿಕ್ಕವನಾಗಿರುವಂತಹ ಜೀವ ಅದರ ಒಳಗೆ ಬಿಂಬರೂಪನಾಗಿ ಜೀವ ಹೃದಯಾಂತರ್ಗತನಾಗಿ ಭಗವಂತ ಆ ಜೀವ ಒಳಗಿರ್ತಾನೆ. ಅಂದ್ರೆ ಅವನು ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಅವನು. ಆದ್ದರಿಂದ ಆ ಬಿಂಬರೂಪನಾದ ಭಗವಂತ ಅವನು ಸೂಕ್ಷ್ಮ ರೂಪ. ಹೀಗೆ ಬಿಂಬರೂಪ ಧ್ಯಾನ, ಸೂಕ್ಷ್ಮ ಧ್ಯಾನ, ಬಿಂಬರೂಪ ಧ್ಯಾನ ಅದು ಬೇಕಾಗಿದೆ. ಸ್ಥೂಲ ಧ್ಯಾನ ಅಂದ್ರೆ ಭಗವಂತನ ವಿರಾಟ್ ರೂಪದ ಧ್ಯಾನ. ಸೊ ವಿರಾಟ್ ರೂಪ ಧ್ಯಾನ, ಈ ಬಿಂಬರೂಪ ಧ್ಯಾನ, ಇದು ಇಷ್ಟೇನಾ ಅಂದ್ರೆ ಸ್ಥೂಲ ಸೂಕ್ಷ್ಮ ಧ್ಯಾನದ ಮಧ್ಯೆ ಇರೋದು ಆ ಭೇದ ಏನು ರಹಸ್ಯ ಅಂತ ಹೇಳಿದರೆ, ಆ ವಿರಾಟ್ ಚಿಂತನೆ ಮಾಡ್ರಿ, ಇಲ್ಲ ಬಿಂಬ ಚಿಂತನೆ ಮಾಡ್ರಿ, ಮತ್ತು ಮಧ್ಯದಲ್ಲಿ ಯಾವುದು ಮಾಡಬೇಡಿ ಅಂತ ಅರ್ಥ ಅಲ್ಲ. ಮಧ್ಯದಲ್ಲಿ ಇರುವ ಅನಂತಾನಂತ ರೂಪಗಳ ಚಿಂತನೆ ನಮ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಎಲ್ಲ ರೂಪಗಳು ಇವೆ, ಮಧ್ಯದಲ್ಲಿಯೂ ಇರುವ ಅನಂತಾನಂತ ರೂಪಗಳಿವೆ ಅನ್ನುವ ಅರಿವು, ಆ ಎಲ್ಲ ರೂಪಗಳಿಂದ ಭಗವಂತ, ಈಗ ಒಂದು ಬೆಟ್ಟ ಇದೆ, ಬೆಟ್ಟದಲ್ಲಿ ಬೆಟ್ಟ ರೂಪದಲ್ಲಿ ಇದ್ದು ಆ ಬೆಟ್ಟವನ್ನು ಕೊಡ್ತಾನೆ. ಇದು ನಿಮ್ಗೆ ಕೃಷ್ಣನ ಉತ್ಸಾಹ ನೋಡುವಾಗ ಗೋವರ್ಧನಗಿರಿ ಸಂದರ್ಭದಲ್ಲಿ ಇಂದ್ರ ನನಗೆ ಎಲ್ಲ ಪೂಜೆಗಳು ಬಂತೆ ಹೇಳಿದ್ರೆ, ಇಂದ್ರ ಕ್ಷಣಕಾಲ ಮರ್ತಿದ್ದಾನೆ, ತನ್ನ ಇಂದ್ರಾಂತರ್ಗತನಾಗಿ ನಾನು ಇಂದ್ರನಾಗಿ ಎಲ್ಲವನ್ನು ಸರ್ವಭುಕ್ತ ಭಗವಂತ, ಭಗವಂತ ಸರ್ವಭುಕ್ತ ಆರಂಭಂತಿ, ಭಗವಂತ ಎಲ್ಲ ಭೋಗಿಸುವುದು ಅವನೇ, ಬೇರೆಯವರು ಭೋಗಿಸಿದಾಗಲೂ ಅವರ ಒಳಗಿದ್ದು ಭೋಗಿಸುವವನವನೇ, ಆದ್ದರಿಂದ ಅವನು ಸರ್ವಭುಕ್ತ. ಆದ್ದರಿಂದ ಇಂದ್ರ ಕ್ಷಣಕಾಲದಲ್ಲಿ ತನ್ನ ಆ ಲಿಮಿಟೇಷನ್ ಮರೆತಾಗ ಅವನಿಗೆ ಜ್ಞಾನವನ್ನು ಹುಟ್ಟಿಸಬೇಕಂತ ಹೇಳಿ ಗೋವರ್ಧನಗಿರಿಗೆ ಪೂಜೆ ಮಾಡ್ರಿ ಅಂತ ಹೇಳ್ತಾನೆ. ಹೇಳಿ ಭಗವಂತ ಗೋವರ್ಧನ ಗಿರಿ ಒಳಗೆ ಸರ್ವಾಂತರ್ಯಾಮಿಯಾದ ಭಗವಂತ ಗೋವರ್ಧನ ಒಳಗೆ ಗೋವರ್ಧನ ಆಕಾರದಲ್ಲಿದ್ದಾನೆ ಭಗವಂತ. ಆದ್ದರಿಂದ ಅವರು ಕೊಟ್ಟಿದ್ದೆಲ್ಲವನ್ನು ತಾನೇ ಸ್ವೀಕಾರ ಮಾಡ್ತಾನೆ. ಗೋವರ್ಧನ ಪರ್ವತ ಆಕಾರದಲ್ಲಿದ್ದು ತಾನೆಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಆವಾಗ ಇಂದನಿಗೆ ಸಿಟ್ಟು ಬಂದು ಮಾಡಿದ್ರು ಅದೆಲ್ಲ ಕಥೆ ಎಲ್ಲ ನಡೆಯುತ್ತೆ. ಸೊ ಆದ್ದರಿಂದ ಭಗವಂತ ಮಧ್ಯದಲ್ಲಿರುವ ಎಲ್ಲ ರೂಪಗಳು, ಸ್ಥೂಲ ವಿರಾಟ್ ರೂಪ ಸೂಕ್ಷ್ಮ, ಈ ಮಧ್ಯದಲ್ಲಿರುವ ಅನಂತಾನಂತ ರೂಪಗಳು ಭಗವಂತ ತಾಳ್ತಾನೆ ಇದ್ದಾನೆ. ಅಂದ್ರೆ ತಾಳ್ತಾನೆ ಈ ಟೇಕ್ಸ್ ದಟ್ ಫಾರ್ಮ್ ಅಂತಲ್ಲ, ಈಸ್ ದೇರ್ ಎಲ್ಲ ವಿಧವಾದ ರೂಪಗಳಲ್ಲಿ, ಅನಂತಾನಂತ ರೂಪಗಳಲ್ಲಿ ಭಗವಂತ ಇದ್ದಾನೆ ಅನ್ನುವುದನ್ನು, ಆ ಭೇದವನ್ನು ಅರಿಯಬೇಕು. ಅದನ್ನು ತಿಳಿದವರಾಗಿ ನಾವು ಧ್ಯಾನ ಮಾಡಬೇಕು. ವಿರಾಟ್ ರೂಪ ಧ್ಯಾನ, ಬಿಂಬರೂಪ ಧ್ಯಾನ, ಮಧ್ಯದಲ್ಲಿರುವ ಭಗವಂತ ಅವನ ಅವತಾರಗಳ ರೂಪಗಳನ್ನು, ಎಲ್ಲ ರೂಪಗಳನ್ನು ನಾವು ಮಂತ್ರ ಯಾವುದೊಂದು ಜಪ ತಪಗಳು ಮಾಡುವಾಗ ಆಯಾ ಜಪ ತಪಗಳಿಗೆ ಧ್ಯಾನವನ್ನು ಮಾಡ್ತೀವಿ, ಚತುರ್ಬಾಹು ಅಂತೇಳಿ. ಆದರೆ ಎಲ್ಲ ರೂಪಗಳಲ್ಲಿಯೂ ಭಗವಂತನಲ್ಲಿ ಆ ಭೇದವನ್ನು ನೋಡಬೇಕು. ಸ್ವಗತ ಭೇದ ವಿವರ್ಜಿತ ಅಂತ ಪ್ರಯೋಗ ಮಾಡ್ತೀವಿ. ಅವನ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದವಿಲ್ಲ, ಅವನ ವಿರಾಟ್ ರೂಪಕ್ಕೂ ಬಿಂಬರೂಪಕ್ಕೂ ಭೇದ ಇಲ್ಲ. ಆದರೆ ನಾವು ಧ್ಯಾನ ಮಾಡುವಾಗ ನಾವು ಚಿಂತನೆ ಮಾಡಬೇಕಾಗೇ ಬರುತ್ತೆ, ಅವನಲ್ಲಿ ಅಭೇದ ರೂಪಗಳಲ್ಲಿ ಅಭೇದ ಇದೆ ಅಂತ ತಿಳ್ಕೋಬೇಕು. ಬಟ್ ಮಾಡುವಾಗ, ಧ್ಯಾನ ಮಾಡುವಾಗ, ಚಿಂತನೆ ಮಾಡುವಾಗ ಇದು ಈ ರೂಪ ಇದೆ ಹೀಗಿದೆ, ಅದು ರಾಮ ರೂಪ ಹೀಗಿದೆ, ಕೃಷ್ಣ ರೂಪ ಹೀಗಿದೆ ಅಂತ ಹೇಳಾಗ ಬೇರೆ ಬೇರೆ ಚಿಂತನೆ ಮಾಡ್ತೀವಿ. ಆದರೆ ರಾಮ ಚಿತ್ ಕೃಷ್ಣರಿಗೆ ಅಭೇದ ಇದೆ, ಅದು ರಾಮ ರೂಪ ಮಾಡಿದಾಗ ಧನುರ್ಬಾಣ ಹಿಡಿದು ಇರುವ ಒಂದು ರೂಪ, ಕೃಷ್ಣ ರೂಪ ಚಿಂತನೆ ಮಾಡುವಾಗ ನೆಮಲಿ ಪಿಂಚಧಾಮ ಹಾಕೊಂಡು ಇರುವ ಇನ್ನೊಂದು ರೂಪ, ಎರಡು ರೂಪಗಳ ಚಿಂತನೆಯನ್ನು ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಡ ಮನಸ್ಸಿಗೆ ಅಷ್ಟೇ ಶಕ್ತಿ, ನಮ್ಮ ಶಕ್ತಿಯ ಲಿಮಿಟೇಷನ್, ಭಗವಂತನಿಗೆ ಲಿಮಿಟೇಷನ್ ಅಲ್ಲ, ನಮ್ಮ ಲಿಮಿಟೇಷನ್. ಆದ್ದರಿಂದ ನಾವು ನಮ್ಮ ನಮ್ಮ ಶಕ್ತಿಗಳಿಗೆ ಅನುಗುಣವಾಗಿ ಭಗವಂತನ ಧ್ಯಾನವನ್ನು ಮಾಡ್ತೀವಿ. ಆದ್ದರಿಂದ ಇಂತಹ ಒಂದು ವಿಶೇಷವಾದ ವಿಷಯಗಳೆಲ್ಲ ಕೂಡ ಅದಕ್ಕೆ ಜತೆ ಅನ್ನೋದು ನೋಡಿ ಕನ್ಕ್ಲೂಷನ್, ಅದರಲ್ಲಿ ಎಷ್ಟು ಹೇಳಿದ್ರು ಅದು ತುಂಬು ತುಂಬಿರುವಂತಹದ್ದು. ಸೊ ಆ ಎಲ್ಲ ಭಾವಗಳನ್ನು ಒಳಗೊಂಡಿರುವಂತಹ ಆ ಭಗವಂತನ ಚಿಂತನೆ, ಅಂತಹ ವಿಜಯ ವಿಠಲ, ಎಲ್ಲರಿಗೆ ವಿಜಯವನ್ನು ಅನುಗ್ರಹ ಮಾಡುವವನು, ವಿಜಯ ರೂಪಿಯಾದ ಆ ಭಗವಂತನ ವಿಠಲ, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಆ ಭಗವಂತ ಪ್ರಾಕೃತನ ಇದನೆಂದು ಚಿಂತನೆ ಮಾಡ್ತಾ ಅವನ ಧ್ಯಾನವನ್ನು ಮಾಡ್ರಿ ಅಂತ ಹೇಳಿ ಹೇಳಿದ್ದಾರೆ. ನಾನಿಲ್ಲಿ ಇದನ್ನು ಮುಕ್ತಾಯ ಮಾಡಿ ಮಧ್ಯ ಕ್ಲಾಸ್ ಮಾಡೋಣ ಅಂತೇಳಿ. ಸೊ ಇಲ್ಲಿಗೆ ಇದು ಮುಕ್ತಾಯ ಮಾಡ್ತಾ ಇದ್ದೀನಿ. ಶಿಕ್ಷಣಾರ್ಥ ಮತ್ತು